ರಾಷ್ಟ್ರದ ಮಾತನ್ನು ಕೇಳಿ ಅಲ್ಲಿಂದ ಹೊರಟರು. ವಿದುರ ಬಹಳ ಎಚ್ಚರಿಕೆಯಿಂದ ನಡ್ಕೊಂಡ. ವಿದುರನ ಕಥೆ ಕೇಳಿದವರಿಗೆ ಧರ್ಮಿಷ್ಠ ಹೇಗೆ ಬದುಕಬೇಕು ಅಂತ ಗೊತ್ತಾಗಲ್ಲ. ಅವನು ಬದುಕಿರೋದೆಲ್ಲ ಕೌರವರ ಮಧ್ಯೆ, ಮನಸ್ಸೆಲ್ಲ ಪಾಂಡವರ ಕಡೆಗೆ. ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಕಲಿಯುಗದ ಜನ ಹೇಗೆ ಬದುಕಬೇಕು ಅಂದ್ರೆ, ಕಲಿಯುಗದಲ್ಲಿದ್ರು ಕೂಡ ಮನಸ್ಸೆಲ್ಲ ಧರ್ಮದ ಕಡೆಗೆ ಇರಬೇಕು. ವಿದುರ ಅದನ್ನು ಸಾಧಿಸಿದ್ದ. ಧರ್ಮದ ಒಳಿತಿಗೋಸ್ಕರವಾಗಿ ಅವನೊಂದು ಕೆಲಸ ಮಾಡೋದಿತ್ತು. ಬೇಕಾದ್ರೆ ದುರ್ಯೋಧನಾದಿಗಳನ್ನು ಬಿಟ್ಟುಬಿಟ್ಟು ಪಾಂಡವರ ಕಡೆ ಸೇರ್ಕೋಬಹುದಾಗಿತ್ತು. ಬೇಕಾದ್ರೆ ಸೇರ್ಕೊಳ್ಳಿಲ್ಲ. ಯಾಕೆ ಗೊತ್ತೇನು, ತಾನು ಮಾಡೋ ಸೇವೆ ತಪ್ಪಿ ಹೋಗುತ್ತೆ. ಇಲ್ಲಿ ಇದ್ದು ಇವ್ರು ಮಾಡೋ ತಂತ್ರಗಳಿಗೆ ಪ್ರತಿತಂತ್ರವನ್ನು ಮಾಡ್ತಿದ್ರೆ ಪಾಂಡವರಿಗೆ ಅದರಿಂದ ತನ್ನ ಸೇವೆ ಸಲ್ಲುತ್ತೆ. ಅದ್ರ ಮೇಲೆ ತಾನು ದೂರ ಹೋಗಿಬಿಟ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇದು ಅನೇಕರು ಅರ್ಥ ಮಾಡ್ಕೋಬೇಕು. ಅನೇಕ ಕಡೆಗೆ ಕೆಟ್ಟ ಸ್ಥಳದಲ್ಲಿ ಇದ್ದಾಗ ಅದನ್ನು ಬಿಟ್ಟು ಹೋಗೋದು ಒಂದು ಪಕ್ಷ. ಅಲ್ಲಿದ್ದೇ ಏನಾದರೂ ನೆರವು ಸಲ್ಲಿಸಕ್ಕೆ ಸಾಧ್ಯವಾಗೋದಾದ್ರೆ ಅಲ್ಲಿದ್ದು ಮಾಡೋದು ತುಂಬಾ ಶ್ರೇಷ್ಠವಾದ ಕೆಲಸ. ವಿದುರನ ಜೀವನ ಅಷ್ಟು ಭವ್ಯವಾದಂತಹ ಜೀವನ, ಅಷ್ಟು ಎಚ್ಚೆತ್ತು ವಿದುರ ಬದುಕ್ತಾರೆ. ಅವರಿಗೆ ಎಚ್ಚರಿಕೆಯನ್ನು ಹೇಳಿದ. ವಿಷ ಹುತಾಶ ಭಯಾತ್ ಪ್ರತೀತಾಹ ಆಧ್ವಂ. ವಿಷದ ಭಯ ಇದೆ, ಬೆಂಕಿಯ ಭಯ ಇದೆ, ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದಾಗ ಧರ್ಮದ ಅರ್ಥ ಮಾಡಿಕೊಂಡ. ಆದರೆ ಅದನ್ನು ಯಾರಿಗೂ ತೋರಿಸಲಿಲ್ಲ. ತಾನು ತಮ್ಮದಿರ ಸಮೇತ ತಾಯಿಯ ಸಮೇತ ವಾರಣಾವತವನ್ನು ಸೇರಿದ್ದಾರೆ. ಇವತ್ತು ಹಸ್ತಿನಾಪುರನೂ ಇದೆ, ವಾರಣಾವತನೂ ಇದೆ. ನಾವು ಉತ್ತರ ಭಾರತಕ್ಕಲ್ಲಿ ಹೋಗಿಬಿಟ್ರೆ ಏನು ಪಾಂಡವರ ಕಥೆಗಳಲ್ಲಿ ಮಹಾಭಾರತದ ಬಗ್ಗೆ ನಾವು ಕೇಳುತ್ತೇವೆ, ಅದೆಲ್ಲ ಜಾಗ್ರಫಿಕಲಿ ಸರಿ ಇವತ್ತು ಕಾಣತಕ್ಕಂತ ಅಂಶಗಳು. ಅಂದ್ರೆ ಮಹಾಭಾರತ ಎಷ್ಟು ನಿಜವಾದ ಇತಿಹಾಸ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಈ ಮಾತುಗಳೆಲ್ಲ. ಅಲ್ಲಿಗೆ ಹೋದರಂತೆ. ಅಲ್ಲಿ ದುರ್ಯೋಧನ ವ್ಯವಸ್ಥೆ ಮಾಡಿದ್ದ. ಪುರೋಚರ ಅಂತ ಒಬ್ಬ ದುರ್ಯೋಧನ ಮಂತ್ರಿಗಳಲ್ಲಿ ಒಬ್ಬ, ಅವನನ್ನ ಇವರ ಸ್ವಾಗತಕ್ಕೆ ಏರ್ಪಾಟು ಮಾಡಿದ್ದಾನೆ. ಇವನು ಸ್ವಾಗತ ಮಾಡ್ತಾ ಇದ್ದಾನೆ, ಬನ್ನಿ ನೀವೆಲ್ಲ ಬಂದಿದ್ದು ಭಾರಿ ಸಂತೋಷ, ಭಾರಿ ಸಂಭ್ರಮ, ನಿಮ್ಮಂತ ಪುಣ್ಯಾತ್ಮರನ್ನ ಸ್ವಾಗತ ಮಾಡೋ ಯೋಗ ನನಗೆ ಬಂದಿದೆ ಅಂತ ನಾಟಕವನ್ನು ಮಾಡ್ತಾ ಅವ್ರನ್ನೆಲ್ಲ ಕರ್ಕೊಂಡು ಹೊರಟನಂತೆ. ದೊಡ್ಡ ಒಂದು ಭಾರಿ ಸುಂದರವಾದ ಮನೆ ನೋಡ್ತಿರ್ಲಿಕ್ಕೇನೆ, ಇದನ್ನ ವ್ಯವಸ್ಥೆ ಮಾಡಿದ್ದೇವೆ, ಇಲ್ಲಿ ವಾಸ ಮಾಡಿ ಅಂತ ಹೇಳ್ತಾ ಇದ್ದ. ನಿಮ್ಮ ವಾಸಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿದನಂತೆ. ಅವನು ಎಷ್ಟು ದುಷ್ಟ ಅಂದ್ರೆ ಹೇಳ್ತಾರೆ, ಮಾತು ಮಧುರ, ಮನೆ ತೋರಿಸಿದ್ ಮಾತ್ರ ಭಾರಿ ಸುಂದರ, ಒಳಗೆ ಮಾತ್ರ ಪಾಂಡವರ ಮೇಲೆ ಭಯಂಕರವಾದ ದ್ವೇಷ. ಅವನು ದುರ್ಯೋಧನನ ಮಂತ್ರಿ, ಇಲ್ಲಿ ಅವನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂದ್ರೆ ಪ್ರಹಸ್ತನಾಗಿದ್ದ ಅಂತ ಹೇಳಿದ್ದಾರೆ. ರಾಮಾಯಣ ಕೇಳಿದವರಿಗೆ ಗೊತ್ತು, ರಾವಣನ ಮಹಾಮಂತ್ರಿಗಳಲ್ಲಿ ಒಬ್ಬ ಪ್ರಹಸ್ತ ಅಂತ ಇರ್ತಾನೆ. ಅವನು ರಾಮಾಯಣದಲ್ಲಿ ರಾವಣನ ಮಂತ್ರಿಯಾಗಿದ್ದ ಪ್ರಹಸ್ತ ಈ ಮಹಾಭಾರತದಲ್ಲಿ ದುರ್ಯೋಧನ ಮಂತ್ರಿಯಾಗಿ ಪುರೋಚರನಾಗಿ ಬಂದಿದ್ದಾನೆ. ಅಂತೂ ಅಲ್ಲೂ ಮಂತ್ರಿ ಇಲ್ಲೂ ಮಂತ್ರಿ, ಅಲ್ಲಿ ರಾವಣನ ಮಂತ್ರಿ ದುರ್ಯೋಧನ ಮಂತ್ರಿ. ಅಂದ್ರೆ ಅಲ್ಲಿ ರಾಮಾಯಣದ ಖಳನಾಯಕನ ಮಂತ್ರಿ ಅಲ್ಲಿ, ಮಹಾಭಾರತ ಖಳನಾಯಕನ ಮಂತ್ರಿ ಇಲ್ಲಿ. ಅವನು ಹುಟ್ಟು ಬದಲಾದರೂ ಕೂಡ ಪಕ್ಷ ಬದಲಾಗಲಿಲ್ಲ. ಅದಕ್ಕೆ ಹುಟ್ಟು ಕೂಡ ಸುಟ್ಟರು ಹೋಗೋದಿಲ್ಲ ಅಂತ ಹೇಳ್ತಾರಲ್ಲ, ಸ್ವಭಾವಸ್ಯ ಅನಪಾಯಾತ್ ಅಂತ ಹೇಳ್ತಾರಲ್ಲ, ಅದೇ ದೃಷ್ಟಾಂತ. ಪೂತನೆ ಹೇಗೆ ತಾಟಕ್ಕೆ ಪೂತನೆಯಾಗಿ ಬಂದಲ್ಲ ಹಾಗೆ. ಇದನ್ನು ವಿವೇಚನೆ ಮಾಡಿದವರು ಮಧ್ವಾಚಾರ್ಯ ಒಬ್ಬರೇನೆ. ಅದೇ ರಾಮಾಯಣದ ಪಾತ್ರಗಳು, ಒಳ್ಳೆಯ ಪಾತ್ರಗಳು ಮತ್ತೆ ಮಹಾಭಾರತದಲ್ಲಿ ಬಂದಿದೆ, ಕೆಟ್ಟ ಪಾತ್ರಗಳು ಕೂಡ ಮತ್ತೆ ಮಹಾಭಾರತದಲ್ಲಿ ಬಂದಿದೆ. ಒಳ್ಳೆಯ ಪಾತ್ರಗಳು ಯಾವ ರೀತಿ ಬಂದವು, ಕೆಟ್ಟ ಪಾತ್ರಗಳು ಯಾವ ರೀತಿ ಬಂದವು ಅಂತಕ್ಕಂಥ ಒಂದು ತುಲನಾತ್ಮಕವಾದ ಅಧ್ಯಯನವನ್ನ ಇವತ್ತೂ ಬೇರೆ ಯಾರು ಮಾಡಿಲ್ಲ. ಆಚಾರ್ಯರ ತಾತ್ಪರ್ಯ ನಿರ್ಣಯದ ಹೊರತು, ಅದನ್ನು ಓದಿದವರ ಹೊರತು, ಜಗತ್ತಿನ ಯಾವ ವಿಮರ್ಶಕರು ಕೂಡ ರಾಮಾಯಣ ಮಹಾಭಾರತಗಳ ಈ ಸಂಬಂಧವನ್ನ ಗಮನಿಸಿಲ್ಲ. ಆದ್ರಿಂದನೇ ಅವರಿಗೆ ಮೂಲ ತತ್ವ ಏನು ಅನ್ನೋದು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಆಚಾರ್ಯರ ಅತ್ಯದ್ಭುತವಾದಂತಹ ಕೊಡುಗೆಗಳಲ್ಲಿ ಇದನ್ನು ನಾವು ಗಮನಿಸಬೇಕು. ಆ ಪ್ರಹಸ್ತ ಇಲ್ಲಿ ಪುರೋಚನಾಳಿಗೆ ಬಂದಿದ್ದಾನೆ. ಅವನು ನಾಟಕ ಮಾಡಿದ, ಬನ್ನಿ ನಿಮ್ಗೆ ಒಳ್ಳೆ ವ್ಯವಸ್ಥೆ ಮಾಡಿದ್ದೇನೆ ನಾನು. ಹಾಳಾದ ದುರ್ಯೋಧನ ಅವನ ಸೇವೆ ಮಾಡಿದ ತುಂಬಾ ಬೇಜಾರಾಗಿಬಿಟ್ಟಿತ್ತು, ನಿಮ್ಮಂತ ಪುಣ್ಯಾತ್ಮರು ಬಂದಿದ್ದೀರಿ, ನನ್ನ ಜೀವನ ಸಾರ್ಥಕ ಮಾಡ್ಕೊಂಡ್ಬಿಡುತ್ತೇನೆ, ಅದ ಮೇಲೆ ಹೇಗೆ ನಾಟಕ ಮಾಡ್ತಾ ಇದ್ದ ನೋಡ್ಬೇಕು. ದುರ್ಯೋಧನ ಹೇಳ್ಕೊಟ್ಟ ರೀತಿ ನಂಬಿಕೆ ಬರಬೇಕು ಅವನ ಮೇಲೆ. ನಾನು ಕೌರವರ ಪಕ್ಷ ಬಿಟ್ಟುಬಿಟ್ಟಿದ್ದೇನೆ, ನಿಮ್ಮ ಪಕ್ಷ ಸೇರಿಬಿಟ್ಟಿದ್ದೇನೆ ಅಂತ ಹೇಳಿದಾಗ ಅದು ನಂಬಿಕೆ ಬಂದು ಪಾಂಡವರು ಅರಿಗಿನ ಮನೆಯಲ್ಲಿ ಪ್ರವೇಶ ಮಾಡಬೇಕು. ಈ ಕುತಂತ್ರವನ್ನ ಮಾಡಿಸ್ತಾ ಇದ್ದ. ನಿಮಗೋಸ್ಕರ ದಿವ್ಯಂಹಿ ಈ ಸದ್ಬ, ಅತ್ಯಂತ ಅದ್ಭುತವಾದ ಮನೆ ಇದು, ನಿಮಗೋಸ್ಕರ ಮಯಾ ಉಪನೀತಂ, ನನ್ನಿಂದ ತಯಾರು ಮಾಡಲ್ಪಟ್ಟಿದೆ, ಬನ್ನಿ ಇಳ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೊರಟನಂತೆ. ನೋಡಿದ್ರೆ ಅದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ, ಏನು ಸಂಶಯನೇ ಇಲ್ಲ. ಕಾಂಚನ ರತ್ನಗೂಢಂ ಅಂತ ಕರೀತಾರೆ. ಮೇಲೆ ಎಲ್ಲ ಅದಕ್ಕೆ ಚಿನ್ನವನ್ನು ಲೇಪಿಸಿದ್ದಾರಂತೆ, ಅಲ್ಲಲ್ಲಿ ರತ್ನಗಳನ್ನು ಫಿಕ್ಸ್ ಮಾಡಿದ್ದಾರಂತೆ. ಅಷ್ಟು ಚೆನ್ನಾಗಿದೆ ನೋಡೋರಿಗೆ, ಭಾರಿ ಖುಷಿಯಾಗಬೇಕು. ನಿಜವಾಗ್ಲೂ ಇವರು ಭಾರಿ ಪ್ರಾಮಾಣಿಕ ಅನ್ನಿಸ್ಬೇಕು ಹಾಗೆ ಮಾಡಿದ್ದಾರೆ. ನಿಜವಾಗ್ಲೂ ಆಗಿದ್ದೇನು ಗೊತ್ತೇನು, ಮೇಲೆ ಆಕರ್ಷಣೆ ಇದೆ, ಒಳಗೆಲ್ಲ ಅರಗು ತುಂಬಿಸಿದ್ದಾನೆ, ಒಳಗೆ ಅರಗು ತುಂಬಿಸಿದ್ದಾನೆ, ಮೇಲೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ಇವರು ನಂಬಿ ಅಲ್ಲಿದ್ರು ಅಂದ್ರೆ ಬೆಂಕಿ ಇಟ್ಟರೆ ಧಗ್ಗನ್ ತುರಿಬೇಕು, ಅದೇನು ಟೈಮ್ ಇರಬಾರ್ದು ಎಸ್ಕೇಪ್ ಆಗ್ಲಿಕ್ಕೆ, ಧಗ್ಗನ್ ತುರಿದು ಬೂದಿ ಆಗಬೇಕು. ಅದಕ್ಕೋಸ್ಕರ ಅರಗಿನ ಮನೆಯಲ್ಲಿ ಅರಗಿನ ಮನೆ ಕಟ್ಟಿಸಿಬಿಟ್ಟು ಆ ಮೇಲ್ನೋಟಕ್ಕೆ ಚಿನ್ನದ ಮನೆ ಕಂಡಾಗ ಮಾಡಿದ್ದ. ಇದನ್ನೇ ಶಾಸ್ತ್ರಗಳು ಹೇಳೋದು, ಮೊದಲೇ ತೋರುತ್ತಿದೆ ಮೊದಲ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ವಿಷಯ ಸುಖಗಳು ಅಂದ್ರೆ ಹೀಗೇನೆ, ಮೇಲ್ನೋಟಕ್ಕೆ ಭಾರಿ ಆಕರ್ಷಕ, ಫೈವ್ ಸ್ಟಾರ್ ಹೋಟೆಲ್ ಏನು ಆಕರ್ಷಕ ಇರ್ತದೆ ನೋಡಿದವರಿಗೆ, ಆ ದೇವ್ರ ಪೂಜೆ ಮಾಡಕ್ ಬರೋದಿಲ್ಲ, ಹಾಗಿರುತ್ತೆ ತಮಾಷೆ ಅಂತ ಕೇಳಿದ್ರೆ ಎಲ್ಲ ಅಪವಿತ್ರ. ಎಷ್ಟು ಶುದ್ಧಿಯ ಹಿಂದೆ ಬರೀ ಮೈಲಿಗೆ ಇರುತ್ತೆ, ಆ ಶುದ್ಧಿಯ ಹಿಂದೆ ಎಷ್ಟು ಶುದ್ಧಿ ಇರುತ್ತೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮೇ ತೋರಿಕೆಗೆ ಭಾರಿ ಸುಂದರ, ಒಳಗಡೆಗೆ ಭಾರಿ ಕೆಟ್ಟದ್ದು, ಮೇಲೆ ಶುದ್ಧ ಒಳಗೆ ಅಶುದ್ಧ. ಈ ದುಷ್ಟ ಪದಾರ್ಥಗಳ ಒಂದು ವೈಶಿಷ್ಟ್ಯವೇ ಹಾಗೆ ಅಂತ ಹೇಳುತ್ತಾರೆ. ದುಷ್ಟ ಪದಾರ್ಥಗಳು ತುಂಬಾ ನೋಡ್ಲಿಕ್ಕೆ ಆಕರ್ಷಕ, ತಿನ್ನಲಿಕ್ಕೆ ರುಚಿ, ಅದರ ಪರಿಣಾಮ ಮಾತ್ರ ಭಯಂಕರ. ಇದು ವಿಷಯ ಸುಖಗಳ ಬಗ್ಗೆ ಎಚ್ಚರ. ಧರ್ಮರಾಜ ನೋಡ್ದ, ಒಳಗೆ ಪ್ರವೇಶ ಮಾಡ್ದ, ಆತ ಮೋಸ ಹೋಗ್ಬಿಡ್ತಿದ್ನೋ ಏನೋ ವಿದುರ ಹೇಳಿದ್ನಲ್ಲ, ಆ ಎಚ್ಚರಿಕೆ ಇಟ್ಕೊಂಡೇ ನೋಡ್ತಾ ಇದ್ದಾನೆ. ವಿದುರ ಹೇಳಿದ್ದಾನೆ ಅಂದ್ಮೇಲೆ ನೋಡ್ತಾ ನೋಡ್ತಾ ವಾಸನೆ ನೋಡ್ತಾ ಹೋದನಂತೆ. ಅಲ್ಲಿ ಹೇಳ್ತಾರೆ ವಸಯಾ ಸಮೇತಂ, ಆಗ ವಾಸನೆ ಬಡಿತಾತಾನೆ. ಓಹೋ ವಿದುರ ಹೇಳಿದ್ದು ಸರಿ, ಇದು ಅರಗಿನ ಮನೆ ಅಂತ ಗೊತ್ತಾಯ್ತು. ಇಲ್ಲಿ ವಿದುರನ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳಿದ್ದು ಧರ್ಮರಾಜ ಅರ್ಥ ಮಾಡ್ಕೊಂಡ. ಅರ್ಥ ಆಗಿದ್ರೆ ಏನು ಉಪಯೋಗ ಈ ಮಧ್ಯೆ ಎಲ್ಲ ಹೇಳಿ ಕೊನೆಗೆ ಬೆಪ್ಪತರ ನಡ್ಕೊಂಡ್ರೆ ಹೇಳಿ ಉಪಯೋಗ ಇಲ್ಲ. ಅದಕ್ಕೆ ವಕ್ತಾನುಕೂಲ್ಯ ಹೇಗಿರಬೇಕು, ಶ್ರೋತ್ರಾನುಕೂಲ್ಯ ಹೇಗಿರಬೇಕು, ಧರ್ಮರಾಜ ಅರ್ಥ ಮಾಡ್ಕೊಂಡ, ಅದು ಭಾರಿ ವಿಶೇಷ. ವಿದುರ ಹೇಳಿದ್ದು ಸರಿ, ಎಚ್ಚರದಿಂದ ಇರಬೇಕು ಅಂತ ಅರ್ಥ ಮಾಡ್ಕೊಂಡ. ಇದು ಧರ್ಮರಾಜ ಅರ್ಥ ಮಾಡ್ಕೊಂಡ. ವಿದುರ ಆತ ಯಮಧರ್ಮನ ಅವತಾರನೇ, ಈತು ಯಮಧರ್ಮನ ಅವತಾರನೇ, ಆತ ಈತನಿಗೆ ಹೇಳಿದ, ಇದ ಅರ್ಥ ಮಾಡ್ಕೊಂಡ. ಅದರ ಧರ್ಮಿಷ್ಠನಾದ ಧರ್ಮರಾಜನಿಗೆ ಧರ್ಮನ ಅವತಾರವಾದ ವಿದುರ ಎಚ್ಚರಿಕೆಯನ್ನು ಕೊಟ್ಟ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಧರ್ಮಿಷ್ಠರಿಗೆ ಧರ್ಮಶಾಸ್ತ್ರ ಎಚ್ಚರಿಕೆ ಕೊಡ್ತವೆ ಅಂತ ಹೇಳ್ತಾರೆ. ಧರ್ಮಿಷ್ಠರಿಗೆ ಧರ್ಮಶಾಸ್ತ್ರ ಎಚ್ಚರಿಕೆ ಕೊಟ್ಟರೆ ಅವರಿಗೆ ಅರ್ಥನೂ ಆಗುತ್ತದೆ, ಅರ್ಥನೂ ಆಗುತ್ತೆ. ಅರಗಿನ ಮನೆ ಬಿಡಲಿಲ್ಲ ಅವರು, ಎಚ್ಚರದಿಂದ ವಾಸ ಮಾಡುತ್ತಿದ್ದಾರೆ. ಅದಕ್ಕೆ ಈ ಸಂಸಾರ ಬಿಟ್ಟು ಹೋಗಬಾರದು, ಹುಷಾರಾಗಿ ವರ್ತಿಸಬೇಕು, ಹುಷಾರಾಗಿ ಬದುಕಬೇಕೆ ಹೊರತು ಬಿಟ್ಟು ಹೋದರೆ ಅದು ಜಾನತನ ಅಲ್ಲ. ನಾರಿಯ ಧಾರಿಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ಕಂಡ್ಯ ಧೀರರಿಗೆ. ವಸ್ತುವನ್ನು ಬಿಡೋದು ವೈರಾಗ್ಯ ಅಲ್ಲ, ವಸ್ತುವಿನ ಜೊತೆಗಿದ್ದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋದು ಅದು ಜಾಣತನ. ಧರ್ಮರಾಜ ಆ ಯಾವಾಗ ಅದನ್ನು ನೋಡಿದ ಪೂರ್ಣ ಅರ್ಥವಾಯಿತು, ಇದು ಮಹಾಮೋಸಗಾರ ಇವನು, ಈ ಮನೆಯಲ್ಲಿ ಅಪಾಯ ಕಾದಿದೆ. ಆದರೆ ಯಾವ ರೀತಿ ಅಪಾಯ ಬರುತ್ತೆ ಹೇಳೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ಹೇಗೆ ರಕ್ಷಣೆ ಮಾಡ್ಕೋಬೇಕೀಗ, ಸಮಸ್ಯೆ ಗೊತ್ತಾಯಿತು, ಪರಿಹಾರ ಹೇಗೆ, ಇದು ನಾವು ಕಲಿಬೇಕಾದ ಪಾಠ. ಈಗ ಎಲ್ಲಿ ಪರಿಹಾರ ಕಂಡ ಧರ್ಮರಾಜ? ತಕ್ಷಣ ಹೇಳ್ತಾನೆ ಭೀಮಸೇನ, ನೀನೇ ಗತಿ ಅಂತ ಕೇಳಿಕೊಂಡಂತೆ. ಇಲ್ಲಿ ಪರಿಹಾರ ಇರು, ಮಧ್ವಾಚಾರ್ಯರೇ ನೀವೇ ಗತಿ ಅಂತ ಕೇಳಿಕೊಂಡು ಬಿಟ್ರೆ ಪರಿಹಾರ ಸಿಕ್ಕಾಗಲೇ. ನೀನು ಇಲ್ಲಿ ಎಷ್ಟು ಎಚ್ಚರದಿಂದ ಅವನು ಕಾಯ್ತಾ ಇದ್ದಾನೆ ಭೀಮಸೇನ, ನಮ್ಮನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಕೇಳಿಕೊಂಡ. ನಮ್ಮನ್ನು ಕಾಪಾಡೋ ಜವಾಬ್ದಾರಿ ನಿಂದು,